ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 4ನೇ ಪತ್ರಿಕೆಯ 2ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಮಹೇಶ್ ಸಿವಿ. ಈಗ ಕೇಳೋಣ 2ನೇ ಸಂಚಿಕೆ.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ 5ನೇ ಸೆಮಿಸ್ಟರ್ನ ದ ಬ್ಯಾಂಕಿಂಗ್ ಥಿಯರಿ ಅಂಡ್ ಪಾಲಿಸಿ ಅಂತಕ್ಕಂಥ ಒಂದು ಘಟಕದಲ್ಲಿ ನಾವು 2ನೇ ಘಟಕವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಸಹಕಾರಿ ಬ್ಯಾಂಕುಗಳು, ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಸ್ಟ್ರಕ್ಚರ್ಸ್ ಅಂತಕ್ಕಂಥದ್ದು, ಅಂದರೆ ಸಹಕಾರಿ ಬ್ಯಾಂಕುಗಳು ಮತ್ತು ಅದರ ವಿಕಾಸ ಅಂತಕ್ಕಂಥದ್ದು, ಅದರ ರಚನೆ ಅಂತಕ್ಕಂಥದ್ದು ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ತದನಂತರ ಬ್ಯಾಂಕುಗಳ ಪಾತ್ರ, ಸಹಕಾರಿ ಬ್ಯಾಂಕುಗಳ ಪಾತ್ರ ಅಂತಕ್ಕಂಥದ್ದು, ಮತ್ತು ಆ ಒಂದು ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು ಅಂತಕ್ಕಂಥದ್ದು, ತದನಂತರ ಅದರ ಸಮಸ್ಯೆಗಳೇನಿದ್ದಾವೆ ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವು, ತದನಂತರ ಈ ಭೂ ಅಭಿವೃದ್ಧಿ ಬ್ಯಾಂಕುಗಳು ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವು ಈ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋದಾದರೆ ಷೇರು ಬಂಡವಾಳ ಠೇವಣಿಗಳು ಮತ್ತು ಸಾಲ ಪತ್ರಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕುಗಳು ಸಂಪನ್ಮೂಲಗಳನ್ನು ಪಡೆಯುತ್ತವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಈ ಬ್ಯಾಂಕುಗಳಿಗೆ ಈ ಒಂದು ಸಂಪನ್ಮೂಲಗಳು ಇಲ್ಲಿಂದ ಬರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಷೇರು ಬಂಡವಾಳಗಳ ಮತ್ತು ಠೇವಣಿಗಳ ಮತ್ತು ಸಾಲ ಪತ್ರಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕುಗಳು ಸಂಪನ್ಮೂಲಗಳನ್ನು ಪಡೆಯುತ್ತವೆ. ಇವುಗಳಲ್ಲೆಲ್ಲ ಸಾಲ ಪತ್ರಗಳು ಸಂಪನ್ಮೂಲಗಳ ಪ್ರಮುಖ ಮೂಲಗಳಾಗಿವೆ. ಈ ಸಾಲ ಪತ್ರಗಳನ್ನು ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕು ಹೊರಡಿಸುತ್ತದೆ ಅಂತೇಳಿ. ಇವುಗಳಲ್ಲಿ 2 ವಿಧಗಳು ಅವು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಸಾಮಾನ್ಯ ಸಾಲ ಪತ್ರಗಳನ್ನು ಸುಮಾರು 20 ವರ್ಷಗಳ ದೀರ್ಘಾವಧಿಗೆ ಹೊರಡಿಸಲಾಗುತ್ತದೆ. ಇವುಗಳ ಮೇಲೆ ನಿಶ್ಚಿತ ದರದ ಬಡ್ಡಿಯನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಗಳೇ. ಬಡ್ಡಿ ಮತ್ತು ಅಸಲಿನ ಪಾವತಿಯ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಭರವಸೆಯನ್ನು ನೀಡಿರುತ್ತದೆ. ಭಾರತದ ರಿಸರ್ವ್ ಬ್ಯಾಂಕ್, ಭಾರತದ ಜೀವ ವಿಮಾ ನಿಗಮ, ವಾಣಿಜ್ಯ ಬ್ಯಾಂಕುಗಳು, ಭಾರತದ ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಸಹಾಯಕ ಬ್ಯಾಂಕುಗಳು ಈ ಸಾಲ ಪತ್ರಗಳನ್ನು ಖರೀದಿಸ್ತವೆ ಅಂತೇಳಿ ಹೇಳಬಹುದು. ಗ್ರಾಮೀಣ ಸಾಲ ಪತ್ರಗಳನ್ನು 7 ವರ್ಷಗಳ ಅವಧಿಗೆ ಹೊರಡಿಸಲಾಗುತ್ತದೆ. ಭಾರತದ ರಿಸರ್ವ್ ಬ್ಯಾಂಕ್ ರೈತರು ಮತ್ತು ಪಂಚಾಯಿತಿಗಳು ಈ ಸಾಲ ಪತ್ರಗಳನ್ನು ಖರೀದಿಸುವ ಪದ್ಧತಿ ಅಂತಕ್ಕಂಥದ್ದು ಇದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಈ ಒಂದು ಸಾಲ ನೀಡಿಕೆ ವಿಧಾನ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ, ಈ ಒಂದು ಸಾಲ ನೀಡಿಕೆ ವಿಧಾನ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಭೂ ಅಭಿವೃದ್ಧಿ ಬ್ಯಾಂಕುಗಳು ಕೃಷಿ ವಲಯಕ್ಕೆ ದೀರ್ಘಾವಧಿಯ ಸಾಲಗಳನ್ನು ನೀಡುತ್ತವೆ. ಇವು ನೀಡಿದ ಸಾಲ ತೀರಿಕೆಯ ಅವಧಿ ಗರಿಷ್ಠ 15 ವರ್ಷಗಳಾಗಿರುತ್ತದೆ. ಜಮೀನಿನ ಅಭಿವೃದ್ಧಿ, ಕೃಷಿ ಉಪಕರಣಗಳ ಖರೀದಿ, ಬಾವಿ ತೋಡುವಿಕೆ ಮತ್ತು ನೀರೆತ್ತುವ ಪಂಪನ್ನು ಅಳವಡಿಸ್ತಕ್ಕಂಥದ್ದು, ಬೇಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಂತಾದ ಹಲವು ಉದ್ದೇಶಗಳಿಗೆ ಈ ಒಂದು ಬ್ಯಾಂಕುಗಳು ಸಾಲವನ್ನು ನೀಡುತ್ತವೆ ವಿದ್ಯಾರ್ಥಿಗಳೇ. ಬಹಳ ಹಿಂದೆ ಈ ಬ್ಯಾಂಕುಗಳು ಪ್ರಮುಖವಾಗಿ ಹಳೆಯ ಸಾಲದ ತೀರುವಳಿಗೆ ರೈತರಿಗೆ ಸಾಲವನ್ನು ಕೊಡ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಸಾಲವು ಕೊಡಲು ಇಚ್ಛೆ ಪಡ್ತಾ ಇದೆ ಅಂತೇಳಿ ಹೇಳಬಹುದು. ಇವು ನೀಡುತ್ತಿರುವ ಸಾಲದಲ್ಲಿ ಸುಮಾರು 60%ರಷ್ಟನ್ನು ಜಮೀನಿನ ಅಭಿವೃದ್ಧಿ ಮತ್ತು ಬಾವಿ ತೋಡುವಿಕೆಯ ಉದ್ದೇಶಗಳಿಗೂ, ಸುಮಾರು 35%ರಷ್ಟನ್ನು ಕೃಷಿ ಯಂತ್ರೋಪಕರಣಗಳ ಖರೀದಿಗೂ ಕೊಡಲಾಗ್ತಾ ಇದೆ. ಸಾಲಗಾರರ ಜಮೀನಿನ ಆಧಾರದ ಅಂದರೆ ಆ ಒಂದು ಭದ್ರತೆಯ ಮೇಲೆ ಸಾಲವನ್ನು ಮಂಜೂರಾತಿ ಮಾಡಲಾಗ್ತದೆ. ಭದ್ರತೆಯ ಮೌಲ್ಯದ ಸುಮಾರು 50%ರಷ್ಟು ಮೊತ್ತವನ್ನು ಸಾಲವಾಗಿ ನೀಡುವ ಪದ್ಧತಿ ಅಂತಕ್ಕಂಥದ್ದು ಇದೆ. ಕೆಲವೊಮ್ಮೆ ಅದೇ ಜಮೀನನ್ನು ಎರಡನೇ ಸಾರಿ ಆಧಾರವಾಗಿಟ್ಕೊಂಡು ಸಾಲ ನೀಡುವ ವ್ಯವಸ್ಥೆಯೂ ಕೂಡ ಇದೆ ಅಂತೇಳಿ ಹೇಳಬಹುದು. ಸಾಲವನ್ನು ಮಂಜೂರು ಮಾಡುವಾಗ ಜಮೀನಿನ ಮೌಲ್ಯದ ಜೊತೆಗೆ ಸಾಲಗಾರರ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಸಾಲದ ಮೇಲೆ ಶೇಕಡ 9% ದರದ ಬಡ್ಡಿಯನ್ನು ವಿಧಿಸಲಾಗ್ತದೆ. ಬೇಲಿ ನಿರ್ಮಾಣ ಮುಂತಾದ ಸಾಮಾನ್ಯ ಯೋಜನೆಗಳಿಗೆ 15,000 ರೂಪಾಯಿಗಳು, ಬಾವಿ ತೋಡುವಿಕೆ 30,000 ರೂಪಾಯಿಗಳವರೆಗೆ ಮತ್ತು ಯಂತ್ರಗಳ ಖರೀದಿ, ತೋಟಗಾರಿಕೆ ಇತ್ಯಾದಿ ಉದ್ದೇಶಗಳಿಗೆ ಅವು ಕೋರುವಷ್ಟು ಮೊತ್ತವನ್ನು ಸಾಲವಾಗಿ ನೀಡಲಾಗ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಸಾಲ ನೀಡಿಕೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಸಾಲ ನೀಡಿಕೆಯ ವಿಧಾನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಒಂದು ಈ ಬ್ಯಾಂಕು ಭೂ ಅಭಿವೃದ್ಧಿ ಬ್ಯಾಂಕು ಅಂತಕ್ಕಂಥದ್ದು ಸಾಲವನ್ನು ನೀಡುತ್ತೆ ಅಂತೇಳಿ. ತದನಂತರ ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಮಸ್ಯೆಗಳು ಏನೇನಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಮೊದಲನೆಯದಾಗಿ ವಿಪರೀತ ಸಾಲ ಬಾಕಿ. ವರ್ಷದಿಂದ ವರ್ಷಕ್ಕೆ ವಿಪರೀತವಾಗಿ ಏರುತ್ತಿರುವ ಸಾಲದ ಬಾಕಿಯು ಈ ಬ್ಯಾಂಕುಗಳ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ. ದೋಷಪೂರಿತವಾದ ಸಾಲ ನೀಡಿಕೆ ಒಂದು ನೀತಿ ಮತ್ತು ಸಾಲ ಬಳಕೆಯ ಮೇಲೆ ಅಸಮರ್ಪಕ ಮೇಲ್ವಿಚಾರಣೆ, ವಸೂಲಾತಿಗೆ ಪರಿಣಾಮಕಾರಿಯಲ್ಲದ ಕ್ರಮಗಳ ಅನುಸರಣೆ ಮೊದಲಾದ ಅಂಶಗಳು ಮಿತಿಮೀರಿ ಬೆಳೆಯುತ್ತಿರುವ ಸಾಲ ಬಾಕಿಗೆ ಪ್ರಮುಖ ಕಾರಣಗಳಾಗಿವೆ. ಹಲವು ಸಾಲಗಾರರು ಉದ್ದೇಶಪೂರ್ವಕವಾಗಿ ಬಾಕಿದಾರರಾಗುವ ಪ್ರಸಂಗಗಳು ಇಲ್ಲದಿಲ್ಲ ಅಂತೇಳಿ ಹೇಳಬಹುದು. ತದನಂತರ ಎರಡನೆಯದು ಸಂಪನ್ಮೂಲಗಳ ಕೊರತೆ. ಸಂಪನ್ಮೂಲಗಳ ಕೊರತೆಯು ಆ ಒಂದು ಕಾರಣದಿಂದ ಈ ಬ್ಯಾಂಕುಗಳು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನು ಒದಗಿಸಲು ಸಾಧ್ಯವಾಗಿಲ್ಲ. ಸಾಲ ಪತ್ರಗಳ ಮಾರಾಟದಿಂದ ದೊರೆಯುವ ನಿಧಿಯು ಇವುಗಳ ಸಂಪನ್ಮೂಲಗಳ ಪ್ರಮುಖ ಮೂಲವಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಆದರೆ ಈ ಮೂಲದಿಂದ ದೊರೆಯುತ್ತಿರುವ ನಿಧಿಯು ಸಾಕಾಗುತ್ತಿಲ್ಲ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಮೂರನೇದು ನಿಪುಣ ಶ್ರಮಶಕ್ತಿಯ ಕೊರತೆ. ನಿಪುಣ ಶ್ರಮಶಕ್ತಿಯ ಕೊರತೆ. ಸಾಲದ ಉದ್ದೇಶದಲ್ಲಿ ವೈವಿಧ್ಯ ಮತ್ತು ವ್ಯವಹಾರದ ಗಾತ್ರವು ಹೆಚ್ಚುತ್ತಿರುವುದರಿಂದ ಅದನ್ನು ನಿಭಾಯಿಸಲು ಸಾಕಷ್ಟು ಸಂಖ್ಯೆಯ ಮತ್ತು ನಿಪುಣರಾದ ನೌಕರರ ಅವಶ್ಯಕತೆ ಅಂತಕ್ಕಂಥದ್ದು ಇದೆ ಅಂತ ಹೇಳಬಹುದು. ದಿನದಿಂದ ದಿನಕ್ಕೆ ಉದ್ಭವಿಸುತ್ತಿರುವ ಸವಾಲುಗಳನ್ನು ಎದುರಿಸಿ ಹೆಚ್ಚುತ್ತಿರುವ ವ್ಯವಹಾರಗಳನ್ನು ನಿರ್ವಹಿಸಿ ಬ್ಯಾಂಕಿನ ಬೆಳವಣಿಗೆಯನ್ನು ಸಾಧಿಸಲು ಅಗತ್ಯವಿರುವ ಪರಿಣತ ಶ್ರಮಶಕ್ತಿಯು ಸಾಕಷ್ಟು ಇಲ್ಲದಿರುವುದರಿಂದ ಈ ಬ್ಯಾಂಕುಗಳ ಪ್ರಗತಿ ಕುಂಠಿತವಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಸಾಲದ ವೈವಿಧ್ಯದ ಕೊರತೆ, ಲ್ಯಾಕ್ ಆಫ್ ಡೈವರ್ಸಿಫಿಕೇಶನ್ ಆಫ್ ಲೋನ್ಸ್ ಅಂತೇಳಿ. ಸಾಲದ ವೈವಿಧ್ಯತೆಯ ಕೊರತೆ. ಭೂ ಅಭಿವೃದ್ಧಿ ಬ್ಯಾಂಕುಗಳು ಇನ್ನೂ ಹಳೆಯ ಜಾಡಿನಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಸಾಲ ನೀಡುತ್ತಿರುವುದು ಅವುಗಳ ಕಾರ್ಯವೈಖರಿಯಲ್ಲಿರುವ ಒಂದು ಮುಖ್ಯ ದೋಷವಾಗಿದೆ. ಸಾಲ ನೀಡಿಕೆಗೆ ಅವು ಜಮೀನಿನ ಭದ್ರತೆಯನ್ನೇ ಬಯಸುವುದರಿಂದ ಉತ್ಪಾದಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಧ್ಯತೆ ಇರುವ ಭೂರಹಿತ ಕಾರ್ಮಿಕರು, ಗ್ರಾಮೀಣ ಕುಶಲಕರ್ಮಿಗಳು ಮತ್ತು ಅತಿ ಸಣ್ಣ ರೈತರು ಸಾಲ ಸೌಲಭ್ಯವನ್ನು ಪಡೆಯಲು ಸಾಧ್ಯವಿಲ್ಲದಂತಾಗಿದೆ. ಅಲ್ಲದೆ ಅವು ಸಾಲ ನೀಡಿಕೆಯಲ್ಲಿ ವೈವಿಧ್ಯವನ್ನು ಸಾಧಿಸದೆ ಕೆಲವೇ ಪರಿಮಿತ ಉದ್ದೇಶಗಳಿಗೆ ಸಾಲವನ್ನು ಮಂಜೂರು ಮಾಡುತ್ತಿರುವುದು ಇವು ಕೃಷಿಯ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಕ್ಷೇತ್ರದ ಪೂರ್ಣ ರೂಪಾಂತರಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗಿಲ್ಲ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಇದನ್ನೇದು ಸಾಲ ನೀಡಿಕೆಯಲ್ಲಿ ವಿಳಂಬ. ರೈತರು ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಸಾಲವನ್ನು ಮಂಜೂರು ಮಾಡಲು ಈ ಬ್ಯಾಂಕುಗಳು ತಿಂಗಳುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತವೆ ವಿದ್ಯಾರ್ಥಿಗಳೇ. ಆ ಬ್ಯಾಂಕುಗಳು ಈ ಒಂದು ಮಧ್ಯವರ್ತಿಗಳ ಹತ್ರ ನಾವು ಸಾಲವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಯಾವುದಾದ್ರು ಒಂದು ಪತ್ರವನ್ನು ಬರೆಸ್ಕೊಂಡು ಅವರು ಹಿಂದೆಲೇ ಹಣವನ್ನು ಕೊಟ್ಟುಬಿಡ್ತಾರೆ. ಅದು ತುರ್ತು ಪರಿಸ್ಥಿತಿಗೆ ನಾವು ಹಣವನ್ನು ತರ್ತೀವಿ. ಆದರೆ ಬ್ಯಾಂಕುಗಳು ಆ ರೀತಿ ಮಾಡೋದಿಲ್ಲ. ರೈತರು ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ ಒಂದು ನಂತರ ಆ ಸಾಲವನ್ನು ಮಂಜೂರು ಮಾಡಬೇಕಾದ್ರೇ ಬ್ಯಾಂಕುಗಳು ತಿಂಗಳಾನುಗಟ್ಟಲೆ ಆ ಒಂದು ಸಮಯವನ್ನು ತೆಗೆದುಕೊಳ್ತವೆ. ಪರಿಣಾಮವಾಗಿ ಸಕಾಲದಲ್ಲಿ ಮತ್ತು ಉದ್ದೇಶಕ್ಕೆ ಸರಿಯಾಗಿ ಹಣಕಾಸಿನ ಸೌಲಭ್ಯವು ದೊರೆಯುವಂತಾಗುತ್ತದೆ ಅಂತೇಳಿ. ಆಗ ಕೃಷಿಕರು ಸಾಲಕ್ಕಾಗಿ ಇತರ ಮೂಲಗಳನ್ನು ಅವಲಂಬಿಸಬೇಕಾಗಿರುವುದರಿಂದ ಈ ಬ್ಯಾಂಕುಗಳ ಉದ್ದೇಶ ಪೂರ್ಣವಾಗಿ ಈಡೇರೋದಿಲ್ಲ ಅಂತೇಳಿ ಮತ್ತು ಅವುಗಳ ಬೆಳವಣಿಗೆಯು ಪೂರ್ಣವಾಗಿ ಸಾಧನೆಯಾಗೋದಿಲ್ಲ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಮಸ್ಯೆಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ತದನಂತರ ಬರ್ತಕ್ಕಂಥದ್ದು ಕೃಷಿ ಪತ್ತಿನ ಮತ್ತು ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳು. ಕೃಷಿ ಪತ್ತಿನ ಮತ್ತು ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳು ಅಗ್ರಿಕಲ್ಚರಲ್ ಕ್ರೆಡಿಟ್ ಅಂಡ್ ನಾನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಈ ಒಂದು ಸಹಕಾರಿ ಬ್ಯಾಂಕುಗಳನ್ನು ವ್ಯಾಪಕವಾಗಿ ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳು ಯಾವುವು ಅಂತಂದರೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಕೃಷಿ ಏತರ ಪತ್ತಿನ ಸಹಕಾರಿ ಬ್ಯಾಂಕುಗಳು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಆ ಒಂದು ಸಹಕಾರಿ ಬ್ಯಾಂಕುಗಳನ್ನು ನಾವು ಎರಡು ವಿಧಗಳಾಗಿ ಗಮನಿಸ್ತಾ ಹೋದಾಗ ಮೊದಲನೇದಾಗಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕುಗಳು ಮತ್ತು ಕೃಷಿ ಏತರ ಪತ್ತಿನ ಸಹಕಾರಿ ಬ್ಯಾಂಕುಗಳು. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕುಗಳು ವ್ಯವಸಾಯ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು, ಗ್ರಾಮೀಣ ಅಭಿವೃದ್ಧಿ ಮುಂತಾದವುಗಳಿಗೆ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಗಳನ್ನು ಕೂಡ ಸಂಗ್ರಹಿಸುತ್ತವೆ ಅಂತೇಳಿ ಹೇಳಬಹುದು. ಕೃಷಿ ಏತರ ಪತ್ತಿನ ಸಹಕಾರಿ ಬ್ಯಾಂಕುಗಳು ಪ್ರಮುಖವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿರುತ್ತವೆ. ವ್ಯಾಪಾರ, ಕೈಗಾರಿಕೆ ಮೊದಲಾದ ಉದ್ದೇಶಗಳಿಗೆ ಇವು ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ ಮತ್ತು ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತವೆ. ಈ ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳನ್ನು ನಾವು ಗಮನಿಸಿದ್ರೆ ಕೃಷಿಯೇತರ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾದವುಗಳು ಯಾವುವು ಅಂತಂದರೆ ಮೊದಲನೆಯದಾಗಿ ಪಟ್ಟಣ ಸಹಕಾರಿ ಬ್ಯಾಂಕು, ಎರಡನೆಯದು ಕೈಗಾರಿಕಾ ಸಹಕಾರಿ ಬ್ಯಾಂಕು, ಮೂರನೆಯದಾಗಿ ಉದ್ಯೋಗಿಗಳ ಪತ್ತಿನ ಸಹಕಾರ ಸಂಘ. ಮೊದಲನೆಯದಾಗಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತಕ್ಕಂಥದ್ದನ್ನು ನೋಡೋದಾದರೆ ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಕೃಷಿಯೇತರ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಮಹತ್ವದ ಸ್ಥಾನವನ್ನು ಹೊಂದಿವೆ ಅಂತೇಳಿ. ಈ ಬ್ಯಾಂಕುಗಳು ಸಣ್ಣ ಕೈಗಾರಿಕೋದ್ಯಮಿಗಳು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ಮಾರಾಟಗಾರರು, ವೇತನ ಪಡೆಯುವ ನೌಕರರು ಮೊದಲಾದ ಚಿಕ್ಕ ಮೊತ್ತದ ಆದಾಯದ ಜನರನ್ನ ಗ್ರಾಹಕರನ್ನಾಗಿ ಹೊಂದಿರ್ತವೆ. ಸ್ವಂತ ಭದ್ರತೆಯ ಆಧಾರದಲ್ಲಿ ಇತರ ವ್ಯಕ್ತಿಗಳ ಜಾಮೀನಿನ ಮೇಲೆ ಚಿನ್ನ, ಬೆಳ್ಳಿ ಮೊದಲಾದ ಆಭರಣಗಳ ಮೇಲೆ ಮತ್ತು ಸ್ಥಿರಾಸ್ತಿಗಳ ಆಧಾರದ ಮೇಲೆ ಈ ಬ್ಯಾಂಕುಗಳು ಸದಸ್ಯರಿಗೆ ಸಾಲಗಳನ್ನು ಒದಗಿಸುತ್ತವೆ. ಇತರ ದೊಡ್ಡ ಬ್ಯಾಂಕುಗಳಿಂದ ಅಥವಾ ವಾಣಿಜ್ಯ ಬ್ಯಾಂಕುಗಳಿಂದ ಚಿಕ್ಕ ಮೊತ್ತದ ಆದಾಯದ ಜನರು ಸಾಲ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಿರುತ್ತದೆ. ಪಟ್ಟಣದ ಸಹಕಾರಿ ಬ್ಯಾಂಕುಗಳು ಇಂತಹ ವರ್ಗಗಳ ಜನರ ನೆರವಿಗೆ ಬರ್ತವೆ ಅಂತೇಳಿ ಹೇಳಬಹುದು. ಪಟ್ಟಣ ಸಹಕಾರಿ ಬ್ಯಾಂಕುಗಳು ವಿವಿಧ ವರ್ಗಗಳ ಜನರಿಂದ ವಿಭಿನ್ನ ವಿಧಗಳ ಠೇವಣಿಗಳನ್ನು ಸ್ವೀಕರಿಸುತ್ತವೆ. ಈ ಠೇವಣಿಗಳ ಸಹಾಯದಿಂದ ಅವು ಸದಸ್ಯರಿಗೆ ಅಗತ್ಯ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ ಅಂತೇಳಿ. ವಾಣಿಜ್ಯ ಬ್ಯಾಂಕುಗಳಂತೆ ಮತ್ತು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕುಗಳಂತೆ ಅವು ತಮ್ಮ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ವಿವಿಧ ರೀತಿಗಳ ಸೇವೆಗಳನ್ನು ಒದಗಿಸ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು, ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂತಕ್ಕಂಥದ್ದು ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಆ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳ ಉದ್ದೇಶಗಳು ಮತ್ತು ಅದರ ಕಾರ್ಯಗಳು ಏನೇನು ಅಂತಕ್ಕಂಥದ್ದನ್ನು ನಾವು ಗಮನಿಸೋದೇ ಆದರೆ ವಿದ್ಯಾರ್ಥಿಗಳೇ, ಮೊದಲನೆಯದು ಸದಸ್ಯರಿಂದ ಮತ್ತು ಸದಸ್ಯೇತರಿಂದ ಠೇವಣಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದು. ಸದಸ್ಯರಿಂದ ಮತ್ತು ಸದಸ್ಯೇತರಿಂದ ಈ ಒಂದು ಠೇವಣಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಮೊದಲನೆಯದಾಗಿ. ಎರಡನೆಯದಾಗಿ, ಸದಸ್ಯರಿಗೆ ಸಾಲಗಳನ್ನು ಕೊಡುವುದು. ಈ ಮೂಲಕ ಚಿಕ್ಕ ಮೊತ್ತಗಳ ಆದಾಯದ ತಮ್ಮ ಸದಸ್ಯರಿಗೆ ನೆರವಾಗ್ತಕ್ಕಂಥದ್ದು. ಸದಸ್ಯರಿಗೆ ಸಾಲಗಳನ್ನು ಕೊಡುವುದು ಈ ಮೂಲಕ ಚಿಕ್ಕ ಮೊತ್ತಗಳ ಒಂದು ಆದಾಯದ ತಮ್ಮ ಸದಸ್ಯರಿಗೆ ನೆರವಾಗ್ತಕ್ಕಂಥದ್ದು. ತದನಂತರ ಮೂರನೇದು, ಸದಸ್ಯರ ಬೆಲೆ ಬಾಳುವ ವಸ್ತುಗಳನ್ನು ಮತ್ತು ದಾಖಲೆ ಪತ್ರಗಳನ್ನು ಸುರಕ್ಷಿತವಾಗಿ ಇಡಲು ಭದ್ರತಾ ಕಪಾಟುಗಳು ಅಂದರೆ ಸೇಫ್ಟಿ ಲಾಕರ್ಸ್ಗಳನ್ನು ಒದಗಿಸ್ತಕ್ಕಂಥದ್ದು. ಏನು ಸದಸ್ಯರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಏನು ಮತ್ತು ದಾಖಲೆ ಪತ್ರಗಳನ್ನು ಏನು ಇಟ್ಟಿರ್ತಾರೆ ಅವುಗಳನ್ನು ಸುರಕ್ಷಿತವಾಗಿ ಇಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಭದ್ರತಾ ಕಪಾಟುಗಳು ಅಂದರೆ ಸೇಫ್ಟಿ ಲಾಕರ್ಸ್ಗಳನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಬ್ಯಾಂಕಿನ ಮುಖ್ಯ ಕಾರ್ಯವಾಗಿದೆ. ತದನಂತರ ನಾಲ್ಕನೇದು, ಸದಸ್ಯರಿಗೆ ಸಂದಾಯವಾಗಬೇಕಾದ ಹಣವನ್ನು ಸಂಗ್ರಹಿಸಿ ಅವರ ಖಾತೆಗೆ ಜಮಾ ಮಾಡುವುದು ಮತ್ತು ಅವರ ಪರವಾಗಿ ಹಣ ರವಾನೆಗಳನ್ನು ಮಾಡುವುದು. ಸದಸ್ಯರಿಗೆ ಸಂದಾಯವಾಗಬೇಕಾದ ಹಣವನ್ನು ಸಂಗ್ರಹಿಸಿ ಅವರ ಖಾತೆಗೆ ಜಮಾ ಮಾಡುವುದು ಮತ್ತು ಅವರ ಪರವಾಗಿ ಹಣ ರವಾನೆಗಳನ್ನು ಮಾಡ್ತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಐದನೇದು, ವಾಣಿಜ್ಯ ಬ್ಯಾಂಕುಗಳು ಒದಗಿಸುವಂತಹ ಇತರೆ ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸುವುದು ಅಂತೇಳಿ. ವಾಣಿಜ್ಯ ಬ್ಯಾಂಕುಗಳು ಒದಗಿಸುವಂತಹ ಇತರ ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸ್ತಕ್ಕಂಥದ್ದು. ತದನಂತರ ಇದಿಷ್ಟು ಕೂಡ ಉದ್ದೇಶಗಳು ಮತ್ತು ಕಾರ್ಯಗಳು ಅಂತಕ್ಕಂಥದ್ದು. ತದನಂತರ ಈ ಒಂದು ಕಾರ್ಯಾಚರಣೆಯ ಪ್ರದೇಶ ವ್ಯಾಪ್ತಿ ಅಂತಕ್ಕಂಥದ್ದು, ಆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಕಾರ್ಯಾಚರಣೆಯ ಪ್ರದೇಶ ವ್ಯಾಪ್ತಿ ಅಂತಕ್ಕಂಥದ್ದು, ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಕಾರ್ಯವ್ಯಾಪ್ತಿಯು ಸಾಮಾನ್ಯವಾಗಿ ಆ ಪಟ್ಟಣ ನಗರ ಅಥವಾ ಪುರಸಭಾ ಸರಹದ್ದಿಗೆ ಒಳಪಟ್ಟಿರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಒಂದು ತಾಲೂಕು, ಜಿಲ್ಲೆ ಅಥವಾ ಇನ್ನೂ ಹೆಚ್ಚಿನ ಪ್ರದೇಶಕ್ಕೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. ಬ್ಯಾಂಕಿನ ಕಾರ್ಯವ್ಯಾಪ್ತಿಯು ಯಾವುದಿರಬೇಕೆಂಬ ಬಗೆಗೆ ಬ್ಯಾಂಕಿನ ನಿಯಮಗಳಲ್ಲಿ ಏನು ಬೈಲಾಸ್ ಅಂತ ಏನು ಕರಿತೀವೋ ಅವುಗಳನ್ನು ಸ್ಪಷ್ಟಪಡಿಸಲಾಗಿರುತ್ತದೆ. ಆದರೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯ ಪ್ರದೇಶಗಳಲ್ಲಿ ಶಾಖೆಗಳನ್ನು ತೆರೆದು ವ್ಯವಹಾರವನ್ನು ನಿರ್ವಹಿಸಬಹುದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ತದನಂತರ ಸದಸ್ಯತ್ವ ಯಾವ ರೀತಿಯಾಗಿ ಸದಸ್ಯತ್ವವನ್ನು ಹೊಂದಬಹುದು ಅಂತಕ್ಕಂಥದ್ದನ್ನು ನೋಡಿದಾದರೆ, ಪಟ್ಟಣ ಸಹಕಾರಿ ಬ್ಯಾಂಕುಗಳ ಸದಸ್ಯತ್ವವು ಕಾರ್ಯಾಚರಣೆಯ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಸೀಮಿತವಾಗಿರ್ತವೆ. ಸಾಮಾನ್ಯವಾಗಿ ವ್ಯಾಪಾರಿಗಳು, ಮಾರಾಟಗಾರರು, ವೃತ್ತಿಪರರು, ಕುಶಲಕರ್ಮಿಗಳು, ನೌಕರರು ಮೊದಲಾದವರು ಈ ಬ್ಯಾಂಕುಗಳಲ್ಲಿ ಸದಸ್ಯರಾಗಿರ್ತಾರೆ. ಈ ಬ್ಯಾಂಕುಗಳಲ್ಲಿ ಸದಸ್ಯರಾಗ ಬಯಸುವವರು ಷೇರು ಬೆಂಬಲವನ್ನು ಪಾವತಿಸಿ ಷೇರುದಾರರಾಗಬೇಕಾಗಿರುತ್ತದೆ. ಪ್ರತಿಯೊಂದು ಷೇರಿನ ಬೆಲೆ ಸಾಮಾನ್ಯವಾಗಿ 1,000 ರೂಪಾಯಿಗಳಾಗಿರ್ತದೆ. ಆದರೆ ಅದು ಇನ್ನೂ ಹೆಚ್ಚಾಗಿರುವ ಸಂದರ್ಭಗಳು ಕೂಡ ಇರ್ತವೆ. ಪ್ರತಿ ಷೇರಿನ ಬೆಲೆ 5,000 ರೂಪಾಯಿ ಅಥವಾ 10,000 ರೂಪಾಯಿಗಳು ಎಂದು ನಿಗದಿಪಡಿಸಿರುವ ಪ್ರಕರಣವು ಕೂಡ ನಮಗೆ ಸಿಗ್ತವೆ ಅಂತೇಳಿ ಹೇಳಬಹುದು. ಕನಿಷ್ಠ 10 ಮಂದಿ ಸದಸ್ಯರು ಸೇರಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿಕೊಳ್ಳಬೇಕಾಗಿರ್ತದೆ. ಆದರೆ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸದಸ್ಯವಿದ್ದರೆ ಬ್ಯಾಂಕು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಲಾರದು ಹಾಗೂ ಸದಸ್ಯರ ಆಶೋತ್ತರಗಳನ್ನು ಈಡೇರಿಸಲು ಸಮರ್ಥವಾಗಲಾರದು. ಆದ್ದರಿಂದ ಸದಸ್ಯರ ಸಂಖ್ಯೆಯು ಸಾಕಷ್ಟು ಹೆಚ್ಚಾಗಿಯೇ ಇರಬೇಕಾಗಿರುತ್ತದೆ. ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಸದಸ್ಯರ ಸರಾಸರಿ ಸಂಖ್ಯೆಯು ಕರ್ನಾಟಕದಲ್ಲಿ ಸುಮಾರು 2,600, ಮಹಾರಾಷ್ಟ್ರದಲ್ಲಿ 3,000, ಮಧ್ಯಪ್ರದೇಶದಲ್ಲಿ 1,200, ಒರಿಸ್ಸಾದಲ್ಲಿ 1,800 ಮತ್ತು ತಮಿಳುನಾಡಿನಲ್ಲಿ 7,500 ಆಗಿರುತ್ತದೆ ಅಂತೇಳಿ ಹೇಳಬಹುದು. ಅದರ ರಚನೆ ಅಂತಕ್ಕಂಥದ್ದು ಹೇಗಾಗ್ತದೆ ಅಂದರೆ, ಆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ವ್ಯವಸ್ಥೆಯು 3 ಸ್ತರಗಳ ರಚನೆಯನ್ನು ಹೊಂದಿದೆ. ಪಟ್ಟಣ, ನಗರ, ಪುರಸಭೆ, ತಾಲೂಕು ಅಥವಾ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರುವ ಬ್ಯಾಂಕುಗಳು ಪ್ರಾಥಮಿಕ ಬ್ಯಾಂಕುಗಳಾಗಿರ್ತವೆ. ಅಂದರೆ ವ್ಯಕ್ತಿಗತ ಸದಸ್ಯರು ಇವುಗಳಲ್ಲಿ ಸದಸ್ಯರಾಗಿರುತ್ತಾರೆ ಹೊರತು ಯಾವುದೇ ಸಂಸ್ಥೆಗಳು ಇದರ ಸದಸ್ಯರಾಗಿರುವುದಿಲ್ಲ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳ ಅಸ್ತಿತ್ವದಲ್ಲಿರುತ್ತದೆ. ತದನಂತರ ಈ ಒಂದು ಪ್ರಾಥಮಿಕ ಬ್ಯಾಂಕುಗಳು ಈ ಮಹಾಮಂಡಳದ ಸದಸ್ಯರಾಗಿರ್ತವೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳ ಅಸ್ತಿತ್ವದಲ್ಲಿದ್ದು ಈ ಒಂದು ರಾಜ್ಯ ಮಂಡಳಗಳು ಇದರ ಸದಸ್ಯರಾಗಿರ್ತಾರೆ ಅಂತೇಳಿ ಹೇಳಬಹುದು. ತದನಂತರ ಈ ಒಂದು ಆಡಳಿತ ನಿರ್ವಹಣೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಡೆಸುತ್ತಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಿದರೆ, ಪಟ್ಟಣ ಸಹಕಾರಿ ಬ್ಯಾಂಕಿನ ಆಡಳಿತ ನಿರ್ವಹಣೆಯು ಯಾವುದೇ ಇತರ ರೀತಿಯ ಸಹಕಾರಿ ಬ್ಯಾಂಕಿನಂತೆ ಆಡಳಿತ ಮಂಡಳಿಗೆ ವಹಿಸಲ್ಪಟ್ಟಿರುತ್ತದೆ. ಆಡಳಿತ ಮಂಡಳಿಯು ಚುನಾಯಿತ ನಿರ್ದೇಶಕರನ್ನು ಸದಸ್ಯರನ್ನಾಗಿ ಹೊಂದಿರುತ್ತದೆ. ಚುನಾಯಿತ ನಿರ್ದೇಶಕರಲ್ಲಿಯೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುತ್ತದೆ. ಕೆಲವು ಬ್ಯಾಂಕುಗಳಲ್ಲಿ ಉಪನಿಯಮದ ಪ್ರಕಾರ ಉಪಾಧ್ಯಕ್ಷರ ಹುದ್ದೆಯು ಅಸ್ತಿತ್ವದಲ್ಲಿರುತ್ತದೆ. ಆಡಳಿತ ಮಂಡಳಿಗೆ 5 ವರ್ಷಗಳಿಗೊಮ್ಮೆ ಚುನಾವಣೆಯು ನಡೆಯುತ್ತದೆ ಮತ್ತು ಅಧ್ಯಕ್ಷರ ಕಾಲಾವಧಿಯು 2.5 ವರ್ಷಗಳಾಗಿರ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಸಂಪನ್ಮೂಲಗಳು ಈ ಒಂದು ಪಟ್ಟಣ ಸಹಕಾರಿ ಸಂಸ್ಥೆಗಳಿಗೆ ಅಥವಾ ಬ್ಯಾಂಕುಗಳಿಗೆ ಸಂಪನ್ಮೂಲಗಳು ಎಲ್ಲಿಂದ ಬರ್ತವೆ ಅಂತಂದರೆ, ಒಂದು 2 ವಿಧಗಳು ಪಟ್ಟಣ ಸಹಕಾರಿ ಬ್ಯಾಂಕುಗಳ ಸಂಪನ್ಮೂಲಗಳು 2 ವಿಧಗಳಲ್ಲಿರ್ತವೆ. ಅವುಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಮೊದಲನೇದಾಗಿ ಸ್ವಂತ ನಿಧಿಗಳು ಮತ್ತು ಎರಡನೆಯದಾಗಿ ಸಾಲವಾಗಿ ಪಡೆದ ನಿಧಿಗಳು ಅಂತೇಳಿ. ಸದಸ್ಯರಿಂದ ಪಾವತಿಯಾದ ಷೇರು ಬಂಡವಾಳ ಮತ್ತು ಲಾಭದಿಂದ ಹಂಚಿಕೆಯಂತೆ ಸಂಚಯವಾಗಿರುವ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಗಳು ಸೃಷ್ಟಿಯಾಗ್ತವೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮತ್ತು ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಳದಿಂದ ನಡೆದ ಸಾಲಗಳು ಹಾಗೂ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವ ಠೇವಣಿಗಳು ಸಾಲವಾಗಿ ಪಡೆದ ನಿಧಿಗಳಾಗಿರ್ತವೆ. ಏನು ಸದಸ್ಯರಿಂದ ಪಾವತಿಯಾದಂಥ ಒಂದು ಷೇರು ಬಂಡವಾಳ ಮತ್ತು ಆ ಒಂದು ಲಾಭದ ಹಂಚಿಕೆಯಾಗದೆ ಸಂಚಯವಾಗಿರುವ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಗಳು ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತವೆ. ಆ ಒಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮತ್ತು ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಳಗಳಿಂದ ಪಡೆದ ಸಾಲಗಳು ಹಾಗೂ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವ ಠೇವಣಿಗಳು ಸಾಲವಾಗಿ ಪಡೆದ ನಿಧಿಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ತದನಂತರ ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಅವು ಪಟ್ಟಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿ ಮಧ್ಯಮ ವರ್ಗದ ಮತ್ತು ಆ ಒಂದು ಕೆಲಸಗಾರರ ವರ್ಗದ ಜನರನ್ನು ಸಂಘಟಿಸಿ ಅವರಲ್ಲಿ ಬ್ಯಾಂಕೋದ್ಯಮ ಅಭ್ಯಾಸಗಳನ್ನು ಬೆಳೆಸುತ್ತವೆ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಆ ಒಂದು ಪಟ್ಟಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿ ಆ ಒಂದು ಮಧ್ಯಮ ವರ್ಗದ ಮತ್ತು ಕೆಲಸಗಾರ ವರ್ಗದ ಜನರನ್ನು ಸಂಘಟಿಸಿ ಅವರಲ್ಲಿ ಬ್ಯಾಂಕೋದ್ಯಮ ಅಭ್ಯಾಸಗಳನ್ನು ಬೆಳೆಸ್ತಾ ಹೋಗ್ತಾರೆ. ಎರಡನೆಯದಾಗಿ, ಜನರಿಂದ ಉಳಿತಾಯಗಳನ್ನು ಸಂಗ್ರಹಿಸಿ ಕೈಗಾರಿಕೆ, ವ್ಯಾಪಾರ, ಉದ್ಯಮ ಮತ್ತು ಮಾರಾಟ ಚಟುವಟಿಕೆಗಳಿಗೆ ಆ ಒಂದು ಸಾಲ ಸೌಲಭ್ಯವನ್ನು ಒದಗಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತವೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೆರವನ್ನು ನೀಡುತ್ತವೆ. ತದನಂತರ ಬರ್ತಕ್ಕಂಥದ್ದು ಮೂರನೇದು, ಮಧ್ಯವರ್ಗಗಳ ಜನರಿಗೆ ಇವು ವಿವೇಚನಾಯುತವಾದ ಷರತ್ತುಗಳಲ್ಲಿ ಸಾಲವನ್ನು ಒದಗಿಸುವ ಮೂಲಕ ಅವರನ್ನು ಹಣದ ಲೇವಾದೇವಿಗಾರರ ಶೋಷಣೆಯಿಂದ ತಪ್ಪಿಸುತ್ತವೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ಮಧ್ಯಮ ವರ್ಗಗಳ ಜನರಿಗೆ ಇವು ವಿವೇಚನಾಯುತ ಷರತ್ತುಗಳಲ್ಲಿ ಸಾಲವನ್ನು ಒದಗಿಸುವ ಮೂಲಕ ಅವರನ್ನು ಹಣದ ಲೇವಾದೇವಿಗಾರರ ಶೋಷಣೆಯಿಂದ ತಪ್ಪಿಸುತ್ತವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಸುಲಭ ಷರತ್ತುಗಳಲ್ಲಿ ಮತ್ತು ಸಾಪೇಕ್ಷವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಒದಗಿಸುವ ಮೂಲಕ ದುಬಾರಿ ಜೀವನ ವೆಚ್ಚ ಮತ್ತು ಬೆಲೆ ಏರಿಕೆಯ ಸಮಸ್ಯೆಗಳಿಂದ ಸಾಲಗಾರರನ್ನ ರಕ್ಷಿಸುತ್ತವೆ ಅಂತೇಳಿ. ತದನಂತರ ಬರ್ತಕ್ಕಂಥದ್ದು 5ನೇದು, ಕೆಳ ಮಧ್ಯಮ ವರ್ಗದ ಜನರ ಉಳಿತಾಯ ಸಂಚಯನ, ಹಣ ರವಾನೆ, ಅವರ ಪರವಾಗಿ ಹಣ ಸಂಗ್ರಹಿಸಿ ಖಾತೆಗೆ ಜಮಾ ಮಾಡುವಿಕೆ ಮುಂತಾದ ಕಾರ್ಯಗಳನ್ನು ವಾಣಿಜ್ಯ ಬ್ಯಾಂಕುಗಳು ಸೂಕ್ತವಲ್ಲವೆಂದು ಆ ಒಂದು ಪರಿಗಣಿಸುವ ಸಂದರ್ಭ ಅಂತಕ್ಕಂಥದ್ದು ಇರುತ್ತೆ. ಆದರೆ ಪಟ್ಟಣದ ಸಹಕಾರ ಬ್ಯಾಂಕುಗಳು ಈ ವರ್ಗದ ಜನರಿಗೆ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಒದಗಿಸುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಆರನೇದು, ಸಹಕಾರಿ ಚಳುವಳಿಯ ಅಭಿವೃದ್ಧಿಯ ಮೂಲಕ ಇವು ಪರಿಣಾಮಕಾರಿಯಾದ ಸಹಕಾರಿ ನಾಯಕತ್ವವನ್ನು ನಿರ್ಮಾಣ ಮಾಡ್ತವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸಹಕಾರ ಚಳುವಳಿಯ ಅಭಿವೃದ್ಧಿಯ ಮೂಲಕ ಇವು ಪರಿಣಾಮಕಾರಿಯಾದ ಸಹಕಾರಿ ನಾಯಕತ್ವವನ್ನು ಆ ಒಂದು ನಿರ್ಮಾಣವನ್ನು ಮಾಡ್ತವೆ ಅಂತೇಳಿ ಹೇಳಬಹುದು. ಈ ಎಲ್ಲ ಪ್ರಾಮುಖ್ಯತೆಗಳನ್ನು ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು ಹೊಂದಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳು. ಇಷ್ಟು ಪ್ರಾಮುಖ್ಯತೆಗಳನ್ನು ಹೊಂದಿವೆ ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂತೇಳಿ. ತದನಂತರ ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ, ಕೆಲವೊಂದು ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಆ ಒಂದು ಸಮಸ್ಯೆಗಳು ಯಾವ್ಯಾವು ಅರ್ಥಾಯ್ತಾರೆ ವಿದ್ಯಾರ್ಥಿಗಳೇ? ಆ ಸಮಸ್ಯೆಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಮೊದಲನೆಯದಾಗಿ ವಿಪರೀತ ಸಾಲ ಬಾಕಿ ಅಂತಕ್ಕಂಥದ್ದು. ವಿಪರೀತ ಸಾಲ ಬಾಕಿ, ಈ ಒಂದು ಬ್ಯಾಂಕುಗಳು ಈ ವರ್ಷದಿಂದ ವರ್ಷಕ್ಕೆ ವಿಪರೀತವಾಗಿ ಎದುರಿಸುತ್ತಿರುವ ಆ ಒಂದು ಏರುತ್ತಿರ್ತಕ್ಕಂಥ ಒಂದು ಸಾಲದ ಬಾಕಿಯು ಈ ಬ್ಯಾಂಕುಗಳ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ. ದೋಷಪೂರಿತವಾದ ಸಾಲ ನೀಡಿಕೆ ನೀತಿ, ಸಾಲ ಬಳಕೆಯ ಮೇಲೆ ಅಸಮರ್ಪಕ ಮೇಲ್ವಿಚಾರಣೆ, ವಸೂಲಾತಿಗೆ ಪರಿಣಾಮಕಾರಿಯಲ್ಲದ ಕ್ರಮಗಳ ಅನುಸರಣೆ ಮೊದಲಾದ ಅಂಶಗಳು ಮಿತಿಮೀರಿ ಬೆಳೆಯುತ್ತಿರುವ ಸಾಲ ಬಾಕಿಗೆ ಪ್ರಮುಖ ಕಾರಣಗಳಾಗಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಲವು ಸಾಲಗಾರರು ಉದ್ದೇಶಪೂರ್ವಕವಾಗಿ ಬಾಕಿದಾರರಾಗುವ ಪ್ರಸಂಗಗಳು ಕೂಡ ನಮಗೆ ಇಲ್ಲದಿಲ್ಲ ಅಂತೇಳಿ, ಅರ್ಥ ಇಲ್ಲದೆ ಇರುವುದಿಲ್ಲ ಅಂತಲೂ ನಾವು ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಎರಡನೇದು, ಸಂಪನ್ಮೂಲಗಳ ಕೊರತೆ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಂತೇಳಿ. ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಈ ಬ್ಯಾಂಕುಗಳು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನು ಒದಗಿಸಲು ಸಾಧ್ಯವಾಗಿಲ್ಲ. ಸಾಲ ಪತ್ರಗಳ ಮಾರಾಟದಿಂದ ದೊರೆಯುವ ನಿಧಿಯು ಇವುಗಳ ಸಂಪನ್ಮೂಲಗಳ ಪ್ರಮುಖ ಮೂಲವಾಗಿವೆ. ಆದರೆ ಈ ಮೂಲದಿಂದ ದೊರೆಯುತ್ತಿರುವ ನಿಧಿಯು ಸಾಕಾಗ್ತಾ ಇಲ್ಲ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಸಂಪನ್ಮೂಲಗಳ ಕೊರತೆಯಿಂದ ಆ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ತದನಂತರ ಮೂರನೇದು, ನಿಪುಣ ಶ್ರಮಶಕ್ತಿಯ ಕೊರತೆ ಅಂತಕ್ಕಂಥದ್ದು. ನಿಪುಣ ಶ್ರಮಶಕ್ತಿಯ ಕೊರತೆ, ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತೇಳಿ ನಾವು ಕರಿತೀವಿ. ಸಾಲದ ಉದ್ದೇಶದಲ್ಲಿ ವೈವಿಧ್ಯ ಮತ್ತು ವ್ಯವಹಾರದ ಗಾತ್ರವು ಹೆಚ್ಚುತ್ತಿರುವುದರಿಂದ ಅದನ್ನು ನಿಭಾಯಿಸಲು ಸಾಕಷ್ಟು ಸಂಖ್ಯೆಯ ಮತ್ತು ನಿಪುಣರಾದ ನೌಕರರ ಅವಶ್ಯಕತೆ ಅಂತಕ್ಕಂಥದ್ದು ಇದೆ. ದಿನದಿಂದ ದಿನಕ್ಕೆ ಉದ್ಭವಿಸುತ್ತಿರುವ ಸವಾಲುಗಳನ್ನು ಎದುರಿಸಿ ಹೆಚ್ಚುತ್ತಿರುವ ವ್ಯವಹಾರಗಳನ್ನು ನಿರ್ವಹಿಸಿ ಬ್ಯಾಂಕು ಬೆಳವಣಿಗೆಯನ್ನು ಸಾಧಿಸಲು ಅಗತ್ಯವಿರುವ ಪರಿಣತ ಶ್ರಮಶಕ್ತಿಯು ಸಾಕಷ್ಟು ಇಲ್ಲದಿರುವುದರಿಂದ ಈ ಬ್ಯಾಂಕುಗಳ ಪ್ರಗತಿ ಅಂತಕ್ಕಂಥದ್ದು ಕುಂಠಿತವಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಯಾಕೆಂತಂದರೆ ಈ ಒಂದು ನಿಪುಣರ ಶ್ರಮಶಕ್ತಿಯ ಕೊರತೆ ಅಂತಕ್ಕಂಥದ್ದು ಸಾಕಷ್ಟು ಇದೆ ಈ ಒಂದು ಬ್ಯಾಂಕುಗಳಲ್ಲಿ. ದಿನದಿಂದ ದಿನಕ್ಕೆ ಉದ್ಭವಿಸ್ತಾ ಇರತಕ್ಕಂಥ ಸವಾಲುಗಳನ್ನು ಎದುರಿಸಿ ಆ ಒಂದು ಹೆಚ್ಚುತ್ತಿರ್ತಕ್ಕಂಥ ಒಂದು ವ್ಯವಹಾರಗಳನ್ನು ನಿರ್ವಹಿಸಿ ಬ್ಯಾಂಕು ಬೆಳವಣಿಗೆಯನ್ನು ಸಾಧಿಸಲು ಅಗತ್ಯವಿರುವ ಒಂದು ಪರಿಣತ ಶ್ರಮಶಕ್ತಿಯು ಸಾಕಷ್ಟು ಇಲ್ಲದಂತಾಗಿದೆ. ಆದ್ದರಿಂದ ಈ ಬ್ಯಾಂಕುಗಳ ಪ್ರಗತಿಯಂತಲೂ ಕೂಡ ಕುಂಠಿತವಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ವೈಶಿಷ್ಟ್ಯತೆಯ ಕೊರತೆ, ಲ್ಯಾಕ್ ಆಫ್ ಸ್ಪೆಷಲೈಸೇಷನ್ ಅಂತೇಳಿ. ವೈಶಿಷ್ಟ್ಯತೆಯ ಕೊರತೆ, ಈ ಬ್ಯಾಂಕುಗಳು ಇನ್ನೂ ಹಳೆಯ ಜಾಡಿನಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಸಾಲ ನೀಡುತ್ತಿರುವುದು ಅವುಗಳು ಕಾರ್ಯವೈಖರಿಯಲ್ಲಿರುವ ಒಂದು ಮುಖ್ಯ ದೋಷವಾಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಬ್ಯಾಂಕುಗಳು ಇನ್ನೂ ಹಳೆಯ ಜಾಡಿನಲ್ಲೇ ಹೋಗ್ತಾ ಇದ್ದಾವೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಸಾಲ ನೀಡುತ್ತಿರುವುದು ಅವುಗಳ ಕಾರ್ಯವೈಖರಿಯಲ್ಲಿರುವ ಒಂದು ಮುಖ್ಯ ದೋಷ. ಅವು ಹಳೆಯ ಜಾಡಿನಲ್ಲಿ ಹೋಗ್ತಾ ಇದ್ದಾವೆ, ಸಾಂಪ್ರದಾಯಿಕವಾಗಿ ಅವು ವಿಧಾನದಲ್ಲಿ ಸಾಲ ನೀಡ್ತಾ ಇರತಕ್ಕಂಥದ್ದು ಅವುಗಳ ಕಾರ್ಯವೈಖರಿಯಲ್ಲಿರ್ತಕ್ಕಂಥ ಒಂದು ಮುಖ್ಯ ದೋಷವಾಗಿದೆ. ವಾಣಿಜ್ಯ ಬ್ಯಾಂಕುಗಳಂತೆ ಇವು ವ್ಯವಹಾರದಲ್ಲಿ ವೈಶಿಷ್ಟ್ಯವನ್ನು ಸಾಧಿಸಲು ವಿಫಲಗೊಂಡಿವೆ ಅಂತೇಳಿ. ವಾಣಿಜ್ಯ ಬ್ಯಾಂಕುಗಳಂತೆ ಈ ಒಂದು ಬ್ಯಾಂಕುಗಳು ಸಾಲವನ್ನು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ವಾಣಿಜ್ಯ ಬ್ಯಾಂಕುಗಳಂತೂ ಇವು ಕೂಡ ವ್ಯವಹಾರದಲ್ಲಿ ವೈಶಿಷ್ಟ್ಯವನ್ನು ಸಾಧಿಸಿದ್ದೇ ಆದರೆ ಇವು ಕೂಡ ಪ್ರಗತಿಯನ್ನು ಸಾಧಿಸಬಹುದು. ಆದರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳಂತೆ ಇವು ಕೂಡ ವ್ಯವಹಾರದಲ್ಲಿ ವೈಶಿಷ್ಟ್ಯವನ್ನು ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವು ಆ ಒಂದು ವಿಫಲಗೊಂಡಿವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಹಣಕಾಸಿನ ಮುಗ್ಗಟ್ಟು ಅಂತಕ್ಕಂಥದ್ದು, ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ. ಹಣಕಾಸಿನ ಮುಗ್ಗಟ್ಟು, ಇವು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತವೆ. ಈ ಸಂಸ್ಥೆಗಳಿಗೆ ಯಾವುದೇ ಮೂಲದಿಂದ ಯಥೋಚಿತವಾಗಿ ಹಣಕಾಸು ದೊರೆಯುವುದಿಲ್ಲ. ಪರಿಣಾಮವಾಗಿ ಅವುಗಳ ಸಾಲ ನೀಡುವ ಸಾಮರ್ಥ್ಯ ತಗ್ಗಿದ ಮಟ್ಟದಲ್ಲಿದೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಆರನೇದು ಹಣದ ಲೇವಾದೇವಿಗಾರರಿಂದ ಸ್ಪರ್ಧೆ, ಕಾಂಪಿಟೇಷನ್ ಫ್ರಮ್ ಒಂದು ಮನಿ ಲೆಂಡರ್ ಅಂತೇಳಿ. ಈ ಬ್ಯಾಂಕುಗಳು ಹಣದ ಲೇವಾದೇವಿಗಾರರಿಂದ ಸ್ಪರ್ಧೆಯನ್ನು ಎದುರಿಸ್ತಾ ಇದ್ದಾವೆ. ತದನಂತರ ಬರ್ತಕ್ಕಂಥದ್ದು ಏಳನೇದು ಭ್ರಷ್ಟಾಚಾರ ಮತ್ತು ಅದಕ್ಷತೆ, ಕರಪ್ಷನ್ ಅಂಡ್ ಇನ್ಎಫಿಷಿಯನ್ಸಿ ಅಂತೇಳಿ. ಭ್ರಷ್ಟಾಚಾರ ಮತ್ತು ಅದಕ್ಷತೆ ಅಂತಕ್ಕಂಥದ್ದು, ಇವುಗಳ ಆಡಳಿತದಲ್ಲಿ ಲಂಚಗುಳಿತನ, ಭ್ರಷ್ಟಾಚಾರ, ಸೃಜನ ಪಕ್ಷಪಾತ ಮತ್ತು ಅಸಾಧಾರಣ ರಾಜಕೀಯ ಹಸ್ತಕ್ಷೇಪ ಅಂತಕ್ಕಂಥದ್ದು ಇದೆ. ಪರಿಣಾಮವಾಗಿ ಈ ಬ್ಯಾಂಕುಗಳು ದಕ್ಷತೆ ಮತ್ತು ನಿಷ್ಪಕ್ಷಪಾತತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು ಎದುರಿಸ್ತಾ ಇರತಕ್ಕಂತಹ ಒಂದು ಗಂಭೀರ ಸಮಸ್ಯೆಗಳು ಅಂತಕ್ಕಂಥದ್ದು. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ತದನಂತರ ಬರ್ತಕ್ಕಂಥದ್ದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳು. ಕೈಗಾರಿಕಾ ಸಹಕಾರ ಬ್ಯಾಂಕುಗಳು, ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಕರ್ನಾಟಕವೂ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಅಸ್ತಿತ್ವದಲ್ಲಿವೆ. ಇವು ರಾಜ್ಯ ಮಟ್ಟದ ಸಂಸ್ಥೆಗಳಾಗಿರ್ತವೆ. ಜಿಲ್ಲಾ ಮಟ್ಟದಲ್ಲಿ ಇವು ಶಾಖೆಗಳನ್ನು ಹೊಂದಿರುತ್ತವೆ ಅಂತೇಳಿ ಹೇಳಬಹುದು. ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲ ಸೌಲಭ್ಯಗಳನ್ನು ಒದಗಿಸಲು ವಾಣಿಜ್ಯ ಬ್ಯಾಂಕುಗಳು ಮತ್ತು ಅಸ್ತಿತ್ವದಲ್ಲಿರುವ ಇತರೆ ರೀತಿಗಳ ಸಹಕಾರಿ ಬ್ಯಾಂಕುಗಳು ಸಾಕಾಗೋದಿಲ್ಲ ಎಂಬ ಹಿನ್ನೆಲೆಯಲ್ಲಿ ಈ ಬ್ಯಾಂಕುಗಳನ್ನು ಸ್ಥಾಪಿಸಲಾಗಿರುತ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲ ಸೌಲಭ್ಯಗಳನ್ನು ಒದಗಿಸಲು ವಾಣಿಜ್ಯ ಬ್ಯಾಂಕುಗಳು ಮತ್ತು ಅಸ್ತಿತ್ವದಲ್ಲಿರುವ ಇತರೆ ರೀತಿಗಳ ಸಹಕಾರಿ ಬ್ಯಾಂಕುಗಳು ಸಾಕಾಗೋದಿಲ್ಲ ಸಾಲವನ್ನು ನೀಡಲಿಕ್ಕೆ ಎಂಬ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಬ್ಯಾಂಕುಗಳನ್ನು ಸ್ಥಾಪಿಸಲಾಗಿರ್ತದೆ. ಆ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳ ಉದ್ದೇಶಗಳಾದರೂ ಏನು, ಯಾವ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕು ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಪಟ್ಟಣ ಮತ್ತು ಅರೆಪಟ್ಟಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ, ಉದ್ಯಮ ಮುಂತಾದವುಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಪಟ್ಟಣ ಮತ್ತು ಅರೆಪಟ್ಟಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ, ಉದ್ಯಮ ಮುಂತಾದವುಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಎರಡನೆಯದು ಕೈಗಾರಿಕೆಗಳಿಗೆ ಹಣಕಾಸನ್ನು ಪೂರೈಕೆ ಮಾಡುವ ಮೂಲಕ ಅವುಗಳ ಅಭಿವೃದ್ಧಿಗೆ ನೆರವಾಗ್ತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಮೂರನೇದು ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಲಾಭದಾಯಕ ಹೂಡಿಕೆಯಾಗಿ ಪರಿವರ್ತಿಸ್ತಕ್ಕಂಥದ್ದು. ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಆ ಒಂದು ಠೇವಣಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಲಾಭದಾಯಕ ಹೂಡಿಕೆಯಾಗಿ ಪರಿವರ್ತಿಸ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳ ಉದ್ದೇಶಗಳು. ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಬ್ಯಾಂಕು ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ತದನಂತರ ಸಂಪನ್ಮೂಲಗಳು, ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳಿಗೆ ಸಂಪನ್ಮೂಲಗಳು ಯಾವ ರೀತಿಯಾಗಿ ಯಾವ ವಿಧದಲ್ಲಿ ಹೇಗೆ ದೊರೀತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಆ ಒಂದು ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಸಂಪನ್ಮೂಲಗಳು ಎರಡು ವಿಧಗಳಲ್ಲಿರ್ತವೆ. ಅವುಗಳು ಮೊದಲನೆಯದಾಗಿ ಸ್ವಂತ ನಿಧಿಗಳು ಮತ್ತು ಸಾಲ ಪಡೆದ ನಿಧಿಗಳು ಅಂತೇಳಿ. ಏನು ಸದಸ್ಯರೇನಿರ್ತಾರೆ, ಆ ಸದಸ್ಯರಿಂದ ಪಾವತಿಯಾಗಿರ್ತಕ್ಕಂಥ ಒಂದು ಷೇರು ಬಂಡವಾಳ ಮತ್ತು ಆ ಲಾಭದಿಂದ ಹಂಚಿಕೆಯಾಗದೆ ಸಂಚಯವಾಗಿರ್ತಕ್ಕಂಥ ಮೀಸಲು ನಿಧಿಗಳಿಂದ ಒಂದು ಸ್ವಂತ ನಿಧಿಗಳು ಅಂತಕ್ಕಂಥವು ಸೃಷ್ಟಿಯಾಗ್ತವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸದಸ್ಯರಿಂದ ಏನು ಪಾವತಿಯಾದ ಒಂದು ಷೇರು ಬಂಡವಾಳ ಮತ್ತು ಆ ಒಂದು ಲಾಭದಿಂದ ಹಂಚಿಕೆಯಾಗದೆ ಸಂಚಯನವಾಗಿರುವ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಯ ಸೃಷ್ಟಿಯಾಗ್ತದೆ. ತದನಂತರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮತ್ತು ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಳದಿಂದ ಪಡೆದ ಸಾಲಗಳು ಹಾಗೂ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವ ಠೇವಣಿಗಳು ಸಾಲವಾಗಿ ಪಡೆದ ನಿಧಿಗಳಾಗಿರ್ತವೆ. ಈ ಎರಡೂ ಮೂಲಗಳಿಂದ ಈ ಒಂದು ಸಂಪನ್ಮೂಲಗಳು ಅಂತಕ್ಕಂಥದ್ದು ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳಿಗೆ ಒದಗಿ ಬರುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಆಡಳಿತ ನಿರ್ವಹಣೆ ಅಂತಕ್ಕಂಥದ್ದು, ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳಿಗೆ ಆಡಳಿತ ನಿರ್ವಹಣೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಆಡಳಿತ ನಿರ್ವಹಣೆಯು ಯಾವುದೇ ಇತರ ರೀತಿಯ ಸಹಕಾರಿ ಬ್ಯಾಂಕಿನಂತೆ ಆಡಳಿತ ಮಂಡಳಿಗೆ ವಹಿಸಲ್ಪಟ್ಟಿರುತ್ತದೆ. ಆಡಳಿತ ಮಂಡಳಿಯು ಚುನಾಯಿತ ನಿರ್ದೇಶಕರನ್ನ ಸದಸ್ಯರನ್ನಾಗಿ ಹೊಂದಿರುತ್ತದೆ. ಚುನಾಯಿತ ನಿರ್ದೇಶಕರಲ್ಲಿಯೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುತ್ತದೆ. ಕೆಲವು ಬ್ಯಾಂಕುಗಳಲ್ಲಿ ಉಪನಿಯಮದ ಪ್ರಕಾರ ಉಪಾಧ್ಯಕ್ಷರ ಹುದ್ದೆಯು ಅಸ್ತಿತ್ವದಲ್ಲಿರುತ್ತದೆ. ಆಡಳಿತ ಮಂಡಳಿಗೆ 5 ವರ್ಷಗಳಿಗೊಮ್ಮೆ ಚುನಾವಣೆಯು ನಡೆಯುತ್ತದೆ. ಅಧ್ಯಕ್ಷರ ಅಧಿಕಾರಾವಧಿಯು 2.5 ವರ್ಷಗಳಾಗಿರುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಈ ಒಂದು ಕೈಗಾರಿಕಾ ಸಹಕಾರ ಬ್ಯಾಂಕುಗಳು ಕೆಲವೊಂದು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾವೆ. ಆ ಒಂದು ಸಮಸ್ಯೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಈ ಒಂದು ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳಲ್ಲಿ ಮೊದಲನೆಯದು, ಈ ಬ್ಯಾಂಕುಗಳು ಬಹುತೇಕವಾಗಿ ವ್ಯಕ್ತಿಗತ ಸದಸ್ಯರ ಪ್ರಾಬಲ್ಯಕ್ಕೆ ಒಳಗಾಗಿವೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ಬ್ಯಾಂಕುಗಳು ಬಹುತೇಕವಾಗಿ ವ್ಯಕ್ತಿಗತ ಸದಸ್ಯರ ಪ್ರಾಬಲ್ಯಕ್ಕೆ ಒಳಗಾಗಿದ್ದಾವೆ ಅಂತೇಳಿ. ಎರಡನೆಯದು, ಈ ಬ್ಯಾಂಕುಗಳ ಹಣಕಾಸಿನ ಚಟುವಟಿಕೆಗಳು ಮುಖ್ಯವಾಗಿ ವ್ಯಕ್ತಿಗಳಿಗೆ ಮಾತ್ರ ಮೀಸಲಾಗಿದ್ದಾವೆ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಮೂರನೇದು, ಈ ಬ್ಯಾಂಕುಗಳು ಠೇವಣಿಗಳನ್ನು ಆಕರ್ಷಿಸಲು ಮತ್ತು ಆ ಮೂಲಕ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಸರಿಯಾಗಿ ಪ್ರಯತ್ನಿಸುವುದಿಲ್ಲ. ಅರ್ಥ ಆಯ್ತಲ್ಲೋ ವಿದ್ಯಾರ್ಥಿಗಳೇ? ಈ ಬ್ಯಾಂಕುಗಳು ಠೇವಣಿಗಳನ್ನು ಆಕರ್ಷಿಸಲು ಮತ್ತು ಆ ಮೂಲಕ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಸರಿಯಾಗಿ ಪ್ರಯತ್ನಿಸುವುದಿಲ್ಲ. ಬದಲಾಗಿ ಹೊರಗಡೆಯಿಂದ ಸಾಲಗಳನ್ನು ಪಡೆಯಲು ಇವು ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಸಾಲದ ಬಾಕಿಯು ಈ ಬ್ಯಾಂಕುಗಳಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಅಂತಕ್ಕಂಥದ್ದು ಪರಿಣಾಮವಾಗಿ ಇವು ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಐದನೆಯದು, ಪ್ರತಿಯೊಂದು ಬ್ಯಾಂಕಿನ ಕಾರ್ಯಾಚರಣೆಯ ಪ್ರದೇಶವು ಸಂಪೂರ್ಣ ರಾಜ್ಯಕ್ಕೆ ವ್ಯಾಪಿಸಿರುವುದರಿಂದ ಅದು ಸಮರ್ಪಕವಾಗಿ ಉಸ್ತುವಾರಿಯನ್ನು ನೋಡಲು ಮತ್ತು ಸಾಲ ವಸೂಲಾತಿಯನ್ನು ಮಾಡಲು ಸಮರ್ಥವಾಗಿರುವುದಿಲ್ಲ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಒಂದು ಎದುರಿಸ್ತಾ ಇರತಕ್ಕಂತಹ ಒಂದು ಗಂಭೀರ ಸಮಸ್ಯೆಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ ವಿದ್ಯಾರ್ಥಿಗಳೇ. ಮುಂದೆ ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರಿ ಬ್ಯಾಂಕುಗಳು, ಮೂರನೇದಾಗಿ ಉದ್ಯೋಗಿಗಳ ಪತ್ತಿನ ಸಹಕಾರಿ ಬ್ಯಾಂಕುಗಳು, ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ, ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು ಸಹಕಾರ ತತ್ವಗಳ ಆಶ್ರಯದಲ್ಲಿ ಸ್ಥಾಪನೆಯಾಗಿರುವ ನೌಕರರ ಸಹಕಾರಿ ಸಂಸ್ಥೆಗಳಾಗಿವೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಏನು ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು ಸಹಕಾರ ತತ್ವಗಳ ಆಶ್ರಯದಲ್ಲಿ ಸ್ಥಾಪನೆಯಾಗಿರುವ ನೌಕರರ ಸಹಕಾರಿ ಸಂಸ್ಥೆಗಳಾಗಿವೆ. ಅದರಲ್ಲಿಯೂ ಇವು ಕಡಿಮೆ ಆದಾಯದ ಗುಂಪಿನ ನೌಕರರ ಸಂಸ್ಥೆಗಳಾಗಿರುತ್ತವೆ. ಸರ್ಕಾರಿ ನೌಕರರಿಗೆ ಮತ್ತಿತರ ಅರೆ ಸರ್ಕಾರಿ ಹಾಗೂ ಇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮತ್ತಿತರ ಬ್ಯಾಂಕೋದ್ಯಮ ಸೌಲಭ್ಯಗಳು ದೊರಕುವುದಿಲ್ಲ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ಸರ್ಕಾರಿ ನೌಕರರಿಗೆ ಮತ್ತಿತರ ಅರೆ ಸರ್ಕಾರಿ ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಉದ್ಯೋಗಿಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮತ್ತಿತರ ಬ್ಯಾಂಕೋದ್ಯಮ ಸೌಲಭ್ಯಗಳು ದೊರಕೋದಿಲ್ಲ. ಪಟ್ಟಣ ಸಹಕಾರಿ ಬ್ಯಾಂಕುಗಳು ಕೈಗಾರಿಕೆ, ಉದ್ಯಮ ಮುಂತಾದ ಚಟುವಟಿಕೆಗಳಿಗೆ ಮಾತ್ರ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಉದ್ಯೋಗಿಗಳ ಪತ್ತಿನ ಸಹಕಾರ ಸಂಘಗಳಿಗೆ ವಿಶೇಷವಾಗಿರತಕ್ಕಂಥ ಒಂದು ಸ್ಥಾನವಿದೆ ಅಂತ ಹೇಳಿ ಹೇಳಬಹುದು. ಈ ಸಂಘಗಳು ಸಾಪೇಕ್ಷವಾಗಿ ಕಡಿಮೆ ಬಡ್ಡಿದರದಲ್ಲಿ ಸದಸ್ಯ ಉದ್ಯೋಗಿಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ. ಸಾಮಾನ್ಯವಾಗಿ ಒಂದೊಂದು ವರ್ಗದ ಪ್ರಾಧಿಕಾರದ ಅಥವಾ ಸಂಸ್ಥೆಯ ನೌಕರರೇ ಪ್ರತ್ಯೇಕ ಪತ್ತಿನ ಸಹಕಾರ ಸಂಘಗಳನ್ನು ರಚಿಸಿಕೊಂಡಿರುವುದನ್ನು ನಾವು ಗಮನಿಸಬೇಕಾಗಿರ್ತದೆ. ಉಪಾಧ್ಯಾಯರ ಪತ್ತಿನ ಸಹಕಾರ ಸಂಘಗಳನ್ನು ಅಂದರೆ ಟೀಚರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಏನು ಕರಿತೀವಿ ಇಲ್ಲಿ ಉದಾಹರಣೆಯಾಗಿ ನಾವು ನೀಡಬಹುದು. ಅದರಂತೆ ಅಂಚೆ ಮತ್ತು ತಂತಿ ಇಲಾಖೆಯ ನೌಕರರು, ಸರ್ಕಾರಿ ಸಚಿವಾಲಯದ ನೌಕರರು, ಲೋಕೋಪಯೋಗಿ ಇಲಾಖೆ ನೌಕರರು, ಕಂದಾಯ ಇಲಾಖೆ ನೌಕರರು ಮುಂತಾದವರ ಪತ್ತಿನ ಸಹಕಾರ ಸಂಘಗಳ ಅಸ್ತಿತ್ವವನ್ನು ನಾವು ಗಮನಿಸಬಹುದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹೀಗೆ ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು ಆ ಒಂದು ನೌಕರರು ಏನಿರ್ತಾರೆ ಆ ನೌಕರರಿಗೆ ಒಂದು ಸಾಲ ಸೌಲಭ್ಯಗಳನ್ನು ನೀಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಸ್ಥೆಗಳು ಅಥವಾ ಸಂಘಗಳು ಆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ತದನಂತರ ಇದರ ಉದ್ದೇಶಗಳು ಮತ್ತು ಕಾರ್ಯಗಳು ಏನೇನು? ಉದ್ದೇಶಗಳು ಮತ್ತು ಕಾರ್ಯಗಳು, ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು ಒಂದು ಪ್ರಮುಖ ಉದ್ದೇಶ ಮತ್ತು ಕಾರ್ಯಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಮೊದಲನೆಯದಾಗಿ ತನ್ನ ಸದಸ್ಯರಲ್ಲಿ ಮಿತವ್ಯಯ, ಸ್ವಸಹಾಯ ಮತ್ತು ಸಹಕಾರವನ್ನು ಪ್ರೋತ್ಸಾಹಿಸುವುದು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಮೊದಲನೆಯದಾಗಿ ತನ್ನ ಸದಸ್ಯರಲ್ಲಿ ಮಿತವ್ಯಯ, ಸ್ವಸಹಾಯ ಮತ್ತು ಸಹಕಾರವನ್ನು ಪ್ರೋತ್ಸಾಹಿಸುವುದು. ತದನಂತರ ಎರಡನೆಯದು ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಠೇವಣಿಗಳನ್ನು ಸಂಗ್ರಹಿಸುವುದು. ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಠೇವಣಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಮೂರನೇದು ವಿವೇಚನಾಯುತ ಬಡ್ಡಿಯ ದರದಲ್ಲಿ ಸದಸ್ಯರಿಗೆ ಸಾಲಗಳನ್ನು ಒದಗಿಸುವುದು. ತದನಂತರ ನಾಲ್ಕನೇದು ಲಾಭದಾಯಕತೆಯ ದೃಷ್ಟಿಯಿಂದ ನಿಯಂತ್ರಿತ ಆಹಾರ ವಸ್ತುಗಳ ವಿತರಣೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಲಾಭದಾಯಕತೆಯ ದೃಷ್ಟಿಯಿಂದ ನಿಯಂತ್ರಿತ ಆಹಾರ ವಸ್ತುಗಳ ವಿತರಣೆ ಕಾರ್ಯವನ್ನು ನಿರ್ವಹಿಸುವುದು. ಐದನೇದು ಗ್ರಾಹಕ ವಸ್ತುಗಳ ಮಾರಾಟ ಮೊದಲಾದ ಪತ್ತೇತರ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಆರನೇದು ಸದಸ್ಯರ ಮತ್ತು ಅವರ ಕುಟುಂಬದ ಕ್ಷೇಮಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥದ್ದು. ಸದಸ್ಯರ ಮತ್ತು ಅವರ ಕುಟುಂಬದ ಕ್ಷೇಮಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥದ್ದು. ಎಲ್ಲ ಉದ್ದೇಶಗಳನ್ನು ಮತ್ತು ಆ ಒಂದು ಕಾರ್ಯಗಳನ್ನು ಇಟ್ಕೊಂಡು ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಸಂಪನ್ಮೂಲಗಳು. ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರ ಸಂಘಗಳ ಸಂಪನ್ಮೂಲಗಳು ಒಂದು ಎರಡು ರೀತಿಯಲ್ಲಿದ್ದಾವೆ. ಅವುಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಗಮನಿಸಿದರೆ ಸ್ವಂತ ನಿಧಿಗಳು ಮತ್ತು ಸಾಲವಾಗಿ ಪಡೆದ ನಿಧಿಗಳು ಅಂತೇಳಿ. ಸದಸ್ಯರಿಂದ ಪಾವತಿಯಾದ ಷೇರು ಬಂಡವಾಳ ಮತ್ತು ಲಾಭದ ಹಂಚಿಕೆಯಾಗದೆ ಸಂಚಯವಾಗಿರುವ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಗಳು ಸೃಷ್ಟಿಯಾದರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮತ್ತು ಇತರ ಹಣಕಾಸಿನ ಸಂಸ್ಥೆಗಳಿಂದ ಪಡೆದ ಸಾಲಗಳು ಹಾಗೂ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವ ಠೇವಣಿಗಳು ಸಾಲವಾಗಿ ಪಡೆದ ನಿಧಿಗಳಾಗಿರ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಈ ಒಂದು ಆಡಳಿತ ನಿರ್ವಹಣೆ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋದರೆ, ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳ ಆಡಳಿತ ನಿರ್ವಹಣೆಯು ಯಾವುದೇ ಇತರ ರೀತಿಯ ಸಹಕಾರಿ ಬ್ಯಾಂಕಿನಂತೆ ಆಡಳಿತ ಮಂಡಳಿಗೆ ವಹಿಸಲ್ಪಟ್ಟಿರುತ್ತದೆ. ಆಡಳಿತ ಮಂಡಳಿಯು ಚುನಾಯಿತ ನಿರ್ದೇಶಕರನ್ನು ಸದಸ್ಯರನ್ನಾಗಿ ಹೊಂದಿರುತ್ತದೆ. ಚುನಾಯಿತ ನಿರ್ದೇಶಕರಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುತ್ತದೆ. ಕೆಲವು ಬ್ಯಾಂಕುಗಳಲ್ಲಿ ಉಪನಿಯಮದ ಪ್ರಕಾರ ಉಪಾಧ್ಯಕ್ಷರ ಹುದ್ದೆಯು ಅಸ್ತಿತ್ವದಲ್ಲಿರುತ್ತದೆ ಅಂತೇಳಿ ಹೇಳಬಹುದು. ಆಡಳಿತ ಮಂಡಳಿಗೆ 5 ವರ್ಷಗಳಿಗೊಮ್ಮೆ ಚುನಾವಣೆಯು ನಡೆಯುತ್ತದೆ. ಅಧ್ಯಕ್ಷರ ಅಧಿಕಾರಾವಧಿಯು 2.5 ವರ್ಷಗಳಾಗಿರುತ್ತದೆ ಅಂತೇಳಿ ಹೇಳಬಹುದು. ತದನಂತರ ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರ ಸಂಘ ಅಂತಕ್ಕಂಥದ್ದು, ಅಂದರೆ ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನೇನು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋದರೆ, ಮೊದಲನೆಯದಾಗಿ ನೌಕರರು, ಅದರಲ್ಲಿಯೂ ಮುಖ್ಯವಾಗಿ ಕಡಿಮೆ ಆದಾಯ ವರ್ಗದ ನೌಕರರು ವ್ಯವಸ್ಥಿತ ಬ್ಯಾಂಕೋದ್ಯಮದಿಂದ ಸಕಾಲದಲ್ಲಿ ಸರಿಯಾದ ಸಾಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಉದ್ಯೋಗಿಗಳ ಪತ್ತಿನ ಸಹಕಾರ ಸಂಘಗಳು ಈ ಸಮಸ್ಯೆಯನ್ನು ನಿವಾರಿಸುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಏನು ನೌಕರರಿದ್ದಾರೆ, ಅದರಲ್ಲಿಯೂ ಮುಖ್ಯವಾಗಿ ಕಡಿಮೆ ಆದಾಯ ವರ್ಗದ ನೌಕರರು ವ್ಯವಸ್ಥಿತ ಬ್ಯಾಂಕೋದ್ಯಮದಲ್ಲಿ ಸಕಾಲದಲ್ಲಿ ಸರಿಯಾದ ಸಾಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಉದ್ಯೋಗಿಗಳು, ಆ ಒಂದು ಪತ್ತಿನ ಸಹಕಾರ ಸಂಘಗಳು ಈ ಸಮಸ್ಯೆಯನ್ನು ನಿವಾರಿಸುತ್ತವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಎರಡನೆಯದು, ನೌಕರ ವರ್ಗದವರ ಉಳಿತಾಯಗಳನ್ನು ಸಂಗ್ರಹಿಸಲು ಮತ್ತು ಅವರಲ್ಲಿ ಉಳಿತಾಯ ಅಭ್ಯಾಸವನ್ನು ಬೆಳೆಸಲು ಇವು ಅತ್ಯುತ್ತಮ ಸಾಧನಗಳಾಗಿವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಮೂರನೇದು, ನೌಕರರಿಗೆ ಮನೆ ನಿರ್ಮಾಣ, ಗ್ರಾಹಕ ಸರಕುಗಳ ಖರೀದಿ, ಪೀಠೋಪಕರಣ ಖರೀದಿ ಮುಂತಾದ ಉದ್ದೇಶಗಳಿಗೆ ಈ ಸಂಘಗಳು ಸಾಲ ಸೌಲಭ್ಯವನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸುತ್ತವೆ ಮತ್ತು ಸ್ವತ್ತುಗಳ ನಿರ್ಮಾಣಕ್ಕೆ ಒಂದು ಸಹಾಯವನ್ನು ಮಾಡ್ತವೆ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಮಧ್ಯಮ ವರ್ಗಗಳ ನೌಕರರಿಗೆ ಇವು ವಿವೇಚನಾಯುತ ಷರತ್ತುಗಳಲ್ಲಿ ಸಾಲವನ್ನು ಒದಗಿಸುವ ಮೂಲಕ ಅವರನ್ನು ಹಣದ ಲೇವಾದೇವಿಗಾರರ ಶೋಷಣೆಯಿಂದ ತಪ್ಪಿಸುತ್ತವೆ ಅಂತೇಳಿ ಹೇಳಬಹುದು. ಈ ಒಂದು ಸಹಕಾರಿ ಚಳುವಳಿಯ ಅಭಿವೃದ್ಧಿಯ ಮೂಲಕ ಇವು ನೌಕರರಲ್ಲಿ ಪರಿಣಾಮಕಾರಿಯಾದ ನಾಯಕತ್ವವನ್ನು ನಿರ್ಮಾಣ ಮಾಡ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳು. ಇದಿಷ್ಟು ಕೂಡ ಈ ಒಂದು ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳ ಪ್ರಾಮುಖ್ಯತೆ ಅಂತಕ್ಕಂಥದ್ದು. ಈ ಎಲ್ಲ ಪ್ರಾಮುಖ್ಯತೆಯನ್ನು ಹೊಂದಿ ಈ ಒಂದು ಉದ್ಯೋಗಿಗಳ ಒಂದು ಪತ್ತಿನ ಸಹಕಾರಿ ಸಂಘ ಅಂತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಹೊಂದಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಸಹಕಾರಿ ಬ್ಯಾಂಕುಗಳು, ಆ ಒಂದು ಸಹಕಾರಿ ಬ್ಯಾಂಕುಗಳ ವಿಧಗಳು, ಅವುಗಳ ರಚನೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ ವಿದ್ಯಾರ್ಥಿಗಳೇ. ಮುಂದಿನ ಭಾಗದಲ್ಲಿ ಅಭಿವೃದ್ಧಿ ಬ್ಯಾಂಕುಗಳು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಮತ್ತು ಅದರ ಒಂದು ಅವಶ್ಯಕತೆ, ಬ್ಯಾಂಕುಗಳ ಅವಶ್ಯಕತೆ, ಅಭಿವೃದ್ಧಿಯ ಬ್ಯಾಂಕುಗಳ ಅವಶ್ಯಕತೆ ಅಂತಕ್ಕಂಥದ್ದು ಯಾವುದಕ್ಕೆ ಬೇಕು, ಅವುಗಳ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ಗಮನಿಸೋಣ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಮಹೇಶ್ ಸಿವಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಶ್ವೇತಾ ಎಂಪಿ.